ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಅರ್ಪಿಸುವ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ.
ದೈವಾನ್ವೇಷಣೆ 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 ದೈವಾನ್ವೇಷಣೆ.
ದೇವರ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಪ್ರಿಯರೇ, ಸತ್ಯವೇದದ ಧರ್ಮೋಪದೇಶ ಕಾಂಡ ಪುಸ್ತಕವನ್ನು ಧ್ಯಾನಿಸಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ಬನ್ನಿ ಪ್ರಿಯರೇ, ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುನ್ನ ಕರ್ತನ ಸಮ್ಮುಖದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡು ನಮ್ಮ ಶಿರವನ್ನು ಭಾಗಿಸಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ದೀನತೆಯಿಂದ ಪ್ರಾರ್ಥನೆ ಮಾಡೋಣ. ಎಲ್ಲ ವರದಾನಗಳಿಗೂ ಮೂಲ ಕಾರಣನಾದ ನಮ್ಮ ರಕ್ಷಕನಲ್ಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮವನ್ನು ಕೊಂಡಾಡಿ ಹಾಡಿ ಸ್ತುತಿಸುತ್ತವೆ. ಕರ್ತನೆ, ನೀನು ನಮ್ಮ ಜೀವಿತ ಕಾಲವೆಲ್ಲ ನಂಬಿಗಸ್ತನೋ ಹಿತ ಚಿಂತಕನೋ ಆಗಿದ್ದುಕೊಂಡು ಅನುದಿನವನ್ನು ಪರಾಂಬರಿಸಿ ಕಾಯ್ದು ಕಾಪಾಡುತ್ತಾ ಬಂದಿರುವುದಕ್ಕಾಗಿ, ಆಗ ನಮ್ಮ ಜೀವಿತದಲ್ಲಿ ಅನೇಕ ಉಪಕಾರಗಳನ್ನು ಮಾಡುತ್ತಾ ಬಂದಿರುವುದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ಕರ್ತನೆ, ದೇವಾದಿ ದೇವನೇ, ಈ ದಿನ ವಿಶೇಷವಾಗಿ ಎಲ್ಲ ವೃದ್ಧರನ್ನು ನಿನ್ನ ಕೃಪೆ ಹಸ್ತಕ್ಕೊಪ್ಪಿಸಿಕೊಡುತ್ತೇವೆ. ಕರ್ತನೆ, ಅವರ ಜೀವಿತದಲ್ಲಿ ನೀನೇ ಆಸರೆಯು ದುರ್ಗವು ಕೋಟೆ ಗುರಾಣಿಯಾಗಿದ್ದುಕೊಂಡು ನೀನೇ ಮುನ್ನಡೆಸು. ಹಾಗೂ ಕರ್ತನೆ, ನಿನ್ನ ನೀತಿಯ ಹಸ್ತವನ್ನು ಅವರಿಗೆ ಆಧಾರ ಬಗ್ಗಿಟ್ಟು ನೀನೇ ಮುನ್ನಡೆಸು. ಅವರಿಗೆ ಬೇಕಾದಂಥ ಸಮಾಧಾನ ಆರೋಗ್ಯವನ್ನು ದಯಪಾಲಿಸು. ನಾವೆಲ್ಲರೂ ಆತ್ಮೀಕ ರೀತಿಯಲ್ಲಿ ನಿನ್ನವರಾಗಿ ಜೀವಿಸುತ್ತಾ ಒಂದು ದಿನ ನಿನ್ನ ಮಹಿಮೆಯಲ್ಲಿ ನಾವೆಲ್ಲರೂ ಕಂಡು ಬರಲು ದಯೆ ತೋರಿಸು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾ ಈ ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್.
ನನ್ನನ್ನು ನೀನು ಪ್ರೀತಿಸಿದ್ದು ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನೆಷ್ಟು ಸ್ತುತಿಸಿದರು ಇನ್ನು ಸಾಲದು, ದಳವಾಗಿದೆ ಅದರಂತರಾಳವ ನರಿಯಲು ಈ ಅಲ್ಪ ಬುದ್ಧಿ ಸಾರರು. ಲೋಕವು ನನ್ನೆನ್ನೆಷ್ಟಾಗಿ
ಬಹುನಿಲಿ ಬಂಧುಗಳೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಧರ್ಮೋಪದೇಶ ಕಾಂಡ ಪುಸ್ತಕದ 2 ಮತ್ತು 3 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಂಡು ಅದರ ಮೂಲಕ ನಮ್ಮ ನಿಜ ಜೀವಿತಕ್ಕೆ ಬೇಕಾದ ಅನೇಕ ಆತ್ಮಿಕ ಪಾಠಗಳನ್ನು ಕರೆದುಕೊಂಡು ಅನೇಕ ರೀತಿಯಲ್ಲಿ ಆಶೀರ್ವಿಸಲ್ಪಟ್ಟಿದ್ದೇವೆ. ಇದೆಲ್ಲ ದೇವರಾತ್ಮನ ಕಾರ್ಯ ಹಾಗೂ ಸಹಾಯವಾಗಿದೆ. ದೇವರಿಗೆ ಅನಂತರಂತ ಸ್ತೋತ್ರವಾಗಲಿ. ಧ್ಯಾನ ಮಾಡಿದ ವಿಷಯಗಳನ್ನು ಈಗ ನೆನಪು ಮಾಡಿಕೊಂಡು ಮುಂದಿನ ವೇದ ಭಾಗಕ್ಕೆ ಸಾಗೋಣ. ಇಸ್ರಾಯೇಲರು ಏದೋಮ್ ಮೋವ್ಯಾಭ್ಯರ ದೇಶಗಳನ್ನು ದಾಟಿಕೊಂಡು ಸಿಹೋನನ ಮತ್ತು ಓಗನ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡದ್ದು. ಕಾನಾನಿಯರ ದೇಶವನ್ನು ಜಯಿಸುವುದಕ್ಕೆ ಬೇಕಾದ ಏರ್ಪಾಡುಗಳನ್ನು ಮಾಡಿಕೊಂಡಿದ್ದು. ಮೋಶೆಯು ಎಲ್ಲ ಪರಿಸ್ಥಿತಿಯಲ್ಲಿ ಇಸ್ರಾಯೇಲರನ್ನು ಎಚ್ಚರಿಸಿದ್ದು, ಬಲಪಡಿಸಿದ್ದು ಹಾಗೂ ಅವರ ಮುಂದಿನ ನಾಯಕನಾದ ಯೆಹೋಶುವನನ್ನು ಅವರಿಗೆ ಪರಿಚಯ ಮಾಡಿಕೊಟ್ಟದ್ದು. ಆ ಹೊಸ ನಾಯಕನನ್ನು ದೇವರೇ ಆರಿಸಿಕೊಂಡನು ಎಂಬುದಾಗಿ ನಾವು ಧ್ಯಾನ ಮಾಡಿಕೊಂಡೆವು. ಧ್ಯಾನ ಮಾಡಿದ ಎಲ್ಲ ಹಂತಗಳಲ್ಲಿ ದೇವರಾತ್ಮ ನಮ್ಮನ್ನು ನಡೆಸಿದನು. ದೇವರಿಗೆ ಸ್ತೋತ್ರವಾಗಲಿ. ಇಂದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕದ 4 ಮತ್ತು 5 ಅಧ್ಯಾಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಈ ಅಧ್ಯಾಯಗಳಲ್ಲಿ ಬರೆಯಲ್ಪಟ್ಟಿರುವ ಮುಖ್ಯ ವಿಷಯಗಳು, ಇಸ್ರಾಯೇಲರು ದೇವರು ಇಷ್ಟಪಡದೆ ಇರುವುದನ್ನು ಆರಾಧನೆ ಮಾಡದೆ ಆತನನ್ನೇ ಹೊಂದಿಕೊಂಡು ಆತನ ಆಜ್ಞಾ ವಿಧಿಗಳನ್ನು ಮನಪೂರ್ವಕವಾಗಿ ಅನುಸರಿಸಬೇಕೆಂದು ತಿಳಿಸಿದ್ದು, ಹಾಗೂ ದೇವರಾಗಿರುವ ಯೆಹೋವನನ್ನು ಪೂರ್ಣ ಮನಸ್ಸಿನಿಂದ ಸೇವಿಸಬೇಕೆಂಬ ಪ್ರಬೋಧನೆ ಮತ್ತು ದೇವರು ಹೊರೆಬಿನಲ್ಲಿ ಕೊಟ್ಟ 10 ಆಜ್ಞೆಗಳ ವಿಷಯವಾಗಿ ಎಂಬುದಾಗಿ. ಪ್ರಿಯ ಬಾಂಧವ್ಯ ಬಂಧುಗಳೇ, ಮುಂದೆ ಧ್ಯಾನ ಮಾಡುವ ಎಲ್ಲ ಹಂತಗಳಲ್ಲಿ ದೇವರಾತ್ಮನ ಸಹಾಯಕ್ಕಾಗಿ ಬೇಡಿಕೊಳ್ಳೋಣ. ಈಗ ಇಸ್ರಾಯೇಲರು ಯೊರ್ದನ್ ನದಿಯ ಪೂರ್ವ ದಿಕ್ಕಿನಲ್ಲಿರುವ ನೆಬೋ ಬೆಟ್ಟದವರೆಗೆ ಬಂದಿದ್ದಾರೆ. ಇಲ್ಲಿ ಮೋಶೆ ಇಸ್ರಾಯೇಲರಿಗೆ ಕಟ್ಟಡಗಳ ಕುರಿತು ತಿಳಿಸುತ್ತಾ ಇದ್ದಾನೆ. ಐಗುಪ್ತದಿಂದ ಆ ದೊಡ್ಡ ಜನ ಸಮೂಹದವರಲ್ಲಿ ಯೆಹೋಶುವ ಮತ್ತು ಕಾಲೇಬರು ಮಾತ್ರ ದೇವರು ವಾಗ್ದಾನ ಮಾಡಿದ ಕಾನಾನಿಗೆ ಸೇರಲಿದ್ದಾರೆ. ಇಸ್ರಾಯೇಲರಲ್ಲಿ ಅನೇಕರು ಅವರ ಅರಣ್ಯ ಪ್ರಯಾಣದಲ್ಲಿ ಸತ್ತು ಸಮಾಧಿಯಾದರು. ಆದರೆ ಅವರ ಹೊಸ ಜನಗೂ ಕಾನಾನಿಗೆ ಸೇರಲು ಸಿದ್ಧರಾಗುತ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಮೋಶೆ ಅವರನ್ನು ಎಚ್ಚರಿಸಿ ದೇವರಿಗೆ ವಿಧೇಯರಾಗಲು ಕೇಳಿಕೊಳ್ಳುತ್ತಾ ಇದ್ದಾನೆ. 4 ಅಧ್ಯಾಯ ಪ್ರಾರಂಭದ 2 ವಚನಗಳನ್ನು ಓದುವಾಗ, ಇಸ್ರಾಯೇಲರೇ ಕೇಳಿರಿ, ನೀವು ಬದುಕಿಕೊಂಡು ನಿಮ್ಮ ಪಿತೃಗಳ ದೇವರಾದ ಯೆಹೋವನು ನಿಮಗೆ ಕೊಡುವ ದೇಶವನ್ನು ಸೇರಿ ಸ್ವಾಧೀನ ಮಾಡಿಕೊಳ್ಳುವಂತೆ ನಾನು ಈಗ ಬೋಧಿಸುವ ಆಜ್ಞಾ ವಿಧಿಗಳನ್ನು ಗಮನಿಸಿ ಅನುಸರಿಸಬೇಕು ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದು ಮಾತ್ರವಲ್ಲದೆ ಅದಕ್ಕೆ ನಾವು ವಿಧೇಯರಾಗಿ ಜೀವಿಸಬೇಕು. ದೇವರು ಕೊಡುವ ಆಜ್ಞಾ ವಿಧಿಗಳನ್ನು ತೆಗೆಯಬಾರದು ಹಾಗೂ ಅದಕ್ಕೆ ಮತ್ತೊಂದನ್ನು ಸೇರಿಸಬಾರದು. ಅದಕ್ಕೆ ವಿಧೇಯರಾಗಿ ಜೀವಿಸಬೇಕೆಂದು ಅದನ್ನು ದೇವರು ಕೊಟ್ಟಿದ್ದಾನೆ. ನಾವು ಈಗಾಗಲೇ ತಿಳಿದುಕೊಂಡಾಗೆ ಈ ಪುಸ್ತಕವು ದೇವರ ಪ್ರೀತಿ ಮತ್ತು ವಿಧೇಯತೆಯ ಕುರಿತು ತಿಳಿಸಿಕೊಡುತ್ತದೆ. 4 ಅಧ್ಯಾಯದಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಅವರು ಯಾಕೆ ದೇವರಿಗೆ ವಿಧೇಯರಾಗಿ ಜೀವಿಸಬೇಕೆಂದು ತಿಳಿಸುತ್ತಾ ಇದ್ದಾನೆ. ಮುಂದೆ ನಾವು 5-8 ವಚನದವರೆಗೆ ಓದುವಾಗ, ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನನ್ನ ದೇವರಾದ ಯೆಹೋವನು ನನಗೆ ಆಜ್ಞಾಪಿಸಿದಂತೆಯೇ ನಿಮಗೆ ಬೋಧಿಸಿದ್ದೇನೆ. ಇವುಗಳನ್ನು ಕೈಕೊಂಡು ಅನುಸರಿಸಿರಿ. ಅನುಸರಿಸಿದರೆ ಬೇರೆಯವರು ನಿಮ್ಮನ್ನು ಜ್ಞಾನಿಗಳು ವಿವೇಕಿಗಳು ಎಂದು ತಿಳಿಯುವರು. ಅವರು ಈ ಆಜ್ಞೆಗಳ ವಿಷಯದಲ್ಲಿ ವರ್ತಮಾನವನ್ನು ಕೇಳಿ ಈ ದೊಡ್ಡ ಜನಾಂಗವು ಜ್ಞಾನ ವಿವೇಕವುಳ್ಳ ಜನಾಂಗ ಎಂದು ಮಾತಾಡಿಕೊಳ್ಳುವರು. ನಾವು ನಮ್ಮ ದೇವರಾದ ಯೆಹೋವನಿಗೆ ಮೊರೆ ಇಡುವಾಗೆಲ್ಲ ಆತನು ಸಮೀಪವಾಗಿಯೇ ಇದ್ದಾನಲ್ಲ. ಬೇರೆ ಎಷ್ಟು ದೊಡ್ಡ ಜನಾಂಗಕ್ಕಾದರೂ ಯಾವ ದೇವರು ಹೀಗೆ ಸಮೀಪವಾಗಿರುವನು? ನಾನು ಈ ಹೊತ್ತು ನಿಮ್ಮ ಮುಂದೆ ಇಡುವ ಇಂಥ ನ್ಯಾಯವಾದ ಆಜ್ಞಾ ವಿಧಿಗಳುಳ್ಳ ಈ ಧರ್ಮಶಾಸ್ತ್ರಕ್ಕೆ ಸಮಾನವಾದದ್ದು ಬೇರೆ ಯಾವ ಜನಾಂಗಕ್ಕೆ ಉಂಟು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಸ್ರಾಯೇಲರ ಜೀವಿತದಲ್ಲಿ ದೇವರ ಉದ್ದೇಶವೇನೆಂದರೆ ಅವರನ್ನು ಸಂರಕ್ಷಿಸಬೇಕು ಹಾಗೂ ಉದ್ಧರಿಸಬೇಕು ಎಂಬುದಾಗಿ. 4:1 ಓದಿದ ಹಾಗೆ ನಾವು ದೇವರಿಗೆ ವಿಧೇಯರಾಗಿ ಜೀವಿಸುವಾಗ ಆತನೇ ನಮ್ಮನ್ನು ಉದ್ಧರಿಸುತ್ತಾನೆ. ದೇವರು ಅವರನ್ನು ಎಷ್ಟೋ ಆಶೀರ್ವದಿಸಿದನು. ಅದಕ್ಕೆ ಬದಲಾಗಿ ಅವರು ಆತನಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ ಜೀವಿಸಬೇಕಾಗಿತ್ತು. ಮುಂದೆ ನಾವು 9 ಓದುವಾಗ, ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವೂ ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಗಳಿಗೂ ತಿಳಿಸುತ್ತಾ ಹೋಗಬೇಕು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಸ್ರಾಯೇಲರು ದೇವರ ಮಾತಿಗೆ ವಿಧೇಯರಾಗಿ ವಿಧೇಯತೆಯ ಕುರಿತು ತಮ್ಮ ಮಕ್ಕಳ ಮೊಮ್ಮಕ್ಕಳಿಗೆ ತಿಳಿಸಬೇಕಾಗಿತ್ತು. ಮುಂದೆ ನಾವು 11-14 ಓದುವಾಗ, ಆ ದಿನದಲ್ಲಿ ನೀವು ಹತ್ತಿರ ಬಂದು ಬೆಟ್ಟದ ಬುಡದಲ್ಲಿ ನಿಂತುಕೊಂಡಿರಲು ಮೊಬ್ಬು ಮೋಡವು ಕಾರ್ಗತ್ತಲು ಕವಿದು ಆ ಬೆಟ್ಟವು ಆಕಾಶದ ತುದಿಯವರೆಗೂ ಬೆಂಕಿಯಿಂದ ಉರಿದದ್ದು ಯೆಹೋವನು ಆ ಬೆಂಕಿಯ ಜ್ವಾಲೆಯೊಳಗಿಂದ ನಿಮ್ಮ ಸಂಗಡ ಮಾತಾಡಿದ್ದು ಮಾತಾಡಿದ ಸ್ವರ ನಿಮಗೆ ಕೇಳಿಸೀತೇ ಹೊರತು ಯಾವ ಆಕಾರವೂ ಕಾಣಿಸದೆ ಹೋದದ್ದು ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು ಅಂದರೆ 10 ನಿಮಗೆ ವಿವರಿಸಿ 2 ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿಸಿದ್ದು ನೀವು ಹೊಳೆ ದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯೆಹೋವನು ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಯೋಹಾನನು ಬರೆಸುವಾರ್ತೆ 4:24 ಹೀಗೆ ಹೇಳುತ್ತಾನೆ, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಯೇಸು ಕ್ರಿಸ್ತನು ಮಾನವನಾಗಿ ಈ ಲೋಕಕ್ಕೆ ಬಂದನು. ದೇವರು ಹೇಳಿದ ಸಂಗತಿಗಳನ್ನು ಮೋಶೆ ಇಸ್ರಾಯೇಲರಿಗೆ ಜ್ಞಾಪಕಪಡಿಸುತ್ತಾ ಇದ್ದಾನೆ. ಧರ್ಮೋಪದೇಶಕಾಂಡ ಪುಸ್ತಕ 4:24-27 ಓದುವಾಗ, ನಿಮ್ಮ ದೇವರಾದ ಯೆಹೋವನು ನನಗೆ ಸಲ್ಲಬೇಕಾದ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲ ಕೊಡಿಸದೆ ಉರಿಯುವ ಬೆಂಕಿಯಂತೆ ದ್ರೋಹಿಗಳನ್ನು ದಹಿಸಿ ಬಿಡುವನಾಗಿದ್ದೇನೆಂದು ತಿಳಿಯಿರಿ. ನೀವು ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದು ಬಹುಕಾಲ ಆ ದೇಶದಲ್ಲಿದ್ದ ಮೇಲೆ ದ್ರೋಹಿಗಳಾಗಿ ನಿಮ್ಮ ದೇವರಾದ ಯೆಹೋವನ ದೃಷ್ಟಿಗೆ ಕೆಟ್ಟದ್ದನ್ನು ನಡೆಸಿ ಆತನನ್ನು ಕೋಪಗೊಳಿಸಿದರೆ ನೀವು ಯೋರ್ದನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವ ಆ ದೇಶದಲ್ಲಿ ಉಳಿಯದೆ ಬೇಗನೆ ನಾಶವಾಗಿ ಹೋಗುವಿರಿ ಎಂದು ಭೂಮಿ ಆಕಾಶಗಳನ್ನು ಸಾಕ್ಷಿಗಳಾಗಿ ಕರೆದು ಎಚ್ಚರಿಸುತ್ತೇನೆ. ನೀವು ಆ ದೇಶದಲ್ಲಿ ಬಹುದಿವಸ ಇರದೆ ನಾಶವಾಗಿಯೇ ಹೋಗುವಿರಿ. ಯೆಹೋವನು ನಿಮ್ಮನ್ನು ಎಲ್ಲರಲ್ಲಿ ಚದುರಿಸುವನು. ಆತನು ನಿಮ್ಮನ್ನು ಓಡಿಸುವ ದೇಶಗಳ ಜನರ ಮಧ್ಯದಲ್ಲಿ ನೀವು ಸ್ವಲ್ಪ ಮಾತ್ರ ಉಳಿಯುವಿರಿ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಮೋಶೆಯು ಇಸ್ರಾಯೇಲರಿಗೆ ದೇವರು ಇಷ್ಟಪಡುವ ಹಾಗೂ ಇಷ್ಟಪಡದೇ ಇರುವ ಸಂಗತಿಗಳನ್ನು ಹೇಳಿ ದೇವರು ಮೆಚ್ಚುವಂಥದ್ದನ್ನು ಮಾಡಬೇಕು, ಮಾಡಿದರೆ ಏನಾಗುತ್ತದೆ ಎಂದು ಎಚ್ಚರಿಸಿ ಹೇಳುತ್ತಾ ಇದ್ದಾನೆ. ಮುಂದೆ ನಾವು 32 ವಚನದವರೆಗೆ ಓದುವಾಗ, ಮೇಲೆ ಹೇಳಿದ ಎಲ್ಲಾ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನಿಮ್ಮ ದೇವರಾದ ಯೆಹೋವನು ಕನಿಕರವುಳ್ಳ ದೇವರಾದುದರಿಂದ ಆತನು ನಿಮ್ಮನ್ನು ಅಲಕ್ಷ್ಯ ಮಾಡುವುದಿಲ್ಲ, ನಾಶನಕ್ಕೆ ಬಿಡುವುದಿಲ್ಲ. ತಾನು ನಿಮ್ಮ ಪಿತೃಗಳ ಸಂಗಡ ಪ್ರಮಾಣಪೂರ್ವಕವಾಗಿ ಮಾಡಿಕೊಂಡ ಒಡಂಬಡಿಕೆಯನ್ನು ಮರೆಯುವುದಿಲ್ಲ. ದೇವರು ಮನುಷ್ಯರನ್ನು ಸೃಷ್ಟಿಸಿ ಭೂಮಿಯನ್ನು ವಿವರಿಸಿದ ದಿನ ಮೊದಲುಗೊಂಡು ಇಂದಿನವರೆಗೂ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿನವರೆಗೂ ಅಂಥ ದೊಡ್ಡ ಕಾರ್ಯವು ನಡೆದುದುಂಟೋ ಇಲ್ಲವೇ ಅಂಥದರ ಸುದ್ದಿ ಕೇಳುದುಂಟೋ ಎಂಬುದಾಗಿ. ಪ್ರಿಯ ಬಾನುಲಿ ಬಂಧುಗಳೇ, ಇಸ್ರಾಯೇಲರಿಗೆ ಮುಂದೆ ಆಗುವ ಕಷ್ಟಗಳ ಕುರಿತು ದೇವರು ಹೇಳುತ್ತಾ ಇದ್ದಾನೆ. ಯಾಕೆಂದರೆ ಅವರು ಆತನನ್ನೇ ಕೇಳದೆ ತಮ್ಮದೇ ಆದ ಮಾರ್ಗದಲ್ಲಿ ನಡೆಯುತ್ತಾ ದೇವರ ಕೋಪಕ್ಕೆ ಗುರಿಯಾದರು. ಆದರೆ ಅವರನ್ನು ಕರೆದು ನಡೆಸಿದಂಥ ದೇವರು ಕರುಣಾಮಯನು, ಕನಿಕರ ಉಳ್ಳವನಾಗಿದ್ದುಕೊಂಡು ಮುಂದೆ ಮುಂದೆ ನಡೆಸುತ್ತಾ ಬಂದಿದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಧರ್ಮೋಪದೇಶಕಾಂಡ ಪುಸ್ತಕ 4:33-34 ಓದುವಾಗ, ಪ್ರಿಯರೇ, ಈ ವಚನಗಳಲ್ಲಿ ತಿಳಿಸಲ್ಪಟ್ಟಿರುವ ಎಲ್ಲ ಸಂಗತಿಗಳನ್ನು ಅವರ ಪಿತೃಗಳಿಗೆ ಮಾಡಿ ತೋರಿಸಿದ್ದಾನೆ, ಹಾಗೂ ಅದನ್ನು ಮರೆಯಬಾರದೆಂದು ಈಗ ಹೇಳುತ್ತಾ ಇದ್ದಾನೆ. ಅವರು ಅದನ್ನು ನೆನಪು ಮಾಡಿಕೊಂಡು ತಮ್ಮ ಮಕ್ಕಳ ಮಕ್ಕಳಿಗೆ ತಿಳಿಸಬೇಕಾಗಿತ್ತು. ಮುಂದೆ ನಾವು 41-43 ವಚನದವರೆಗೆ ಓದುವಾಗ, ಆ ಕಾಲದಲ್ಲಿ ಮೋಶೆ ಯೋರ್ದನ್ ಹೊಳೆಯ ಪೂರ್ವ ದಿಕ್ಕಿನಲ್ಲಿ 3 ಆಶ್ರಮ ನಗರಗಳನ್ನು ಗೊತ್ತು ಮಾಡಿದನು. ಮೊದಲು ಯಾವ ದ್ವೇಷವೂ ಇಲ್ಲದೆ ಕೈ ತಪ್ಪಿ ಮತ್ತೊಬ್ಬನನ್ನು ಕೊಂದವನು ಆ ಪಟ್ಟಣಗಳಲ್ಲಿ ಒಂದಕ್ಕೆ ಓಡಿ ಹೋಗಿ ಬದುಕಿಕೊಳ್ಳಲಿ ಎಂದು ಆ ಪಟ್ಟಣಗಳನ್ನು ನೇಮಿಸಿದನು. ಅವು ಯಾವೆಂದರೆ, ರುಬೇನರಿಗೋಸ್ಕರ ಮಿಶೋರ್ ಎಂಬ ಎತ್ತರವಾದ ಬಯಲು, ಸೀಮೆಯ ಅರಣ್ಯದಲ್ಲಿರುವ ಬೇಚೇರ್, ಗಾದರಿಗೋಸ್ಕರ ಗಿಲ್ಯಾದಿನಲ್ಲಿರುವ ರಾಮೋತ್, ಮನಸೆಯವರಿಗೋಸ್ಕರ ಬಾಷಾನಿನಲ್ಲಿರುವ ಗೋಲಾನ್ ಇವುಗಳೇ ಎಂಬುದಾಗಿ. ಪ್ರಿಯರೇ, ಈ ವಚನಗಳಲ್ಲಿ ಕೈ ತಪ್ಪಿ ನಾನು ಹತ್ಯೆ ಮಾಡಿದವನಿಗೋಸ್ಕರ ಮೋಶೆಯು 3 ಆಶ್ರಯ ಪಟ್ಟಣಗಳನ್ನು ನೇಮಿಸಿದ್ದರ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 4:44-49 ವಚನದವರೆಗೆ ಓದುವಾಗ, ಪ್ರಿಯರೇ, ಈ ವಚನಗಳಲ್ಲಿ ಮೋಶೆ ಮಾಡಿದ 2ನೇ ಉಪನ್ಯಾಸದ ಕುರಿತು ಹಾಗೂ ಕಾಲ ಅದರ ಸ್ಥಳದ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 4ನೇ ಅಧ್ಯಾಯವು ಮುಕ್ತಾಯವಾಯಿತು. ಮುಂದೆ ನಾವು 5ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಪ್ರಿಯರೇ, ಮೋಶೆಯು ಹೇಳಿದ ದಶಾಜ್ಞೆಗಳನ್ನು ಕೇಳಿಸಿಕೊಂಡ ಇಸ್ರಾಯೇಲರು ಈಗಾಗಲೇ ಸತ್ತು ಹೋಗಿದ್ದಾರೆ. ಅದನ್ನು ಈಗ ಮತ್ತೆ ಇಸ್ರಾಯೇಲರ ಹೊಸ ಜನಾಂಗಕ್ಕೆ ಹೇಳುವುದನ್ನು ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಇದರ ಕುರಿತು ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯದಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಆದ್ದರಿಂದ ದಶಾಜ್ಞೆಗಳು ಎಷ್ಟು ಪ್ರಾಮುಖ್ಯವೆಂದು ಇದರಿಂದ ನಾವು ತಿಳಿದುಕೊಳ್ಳಬೇಕು. 5:1 ಓದುವಾಗ, ಮೋಶೆ ಇಸ್ರಾಯೇಲರನ್ನು ಕರೆದು ಹೀಗಂದನು, ಇಸ್ರಾಯೇಲರೇ, ನಾನು ಈಗ ನಿಮಗೆ ತಿಳಿಸುವ ಆಜ್ಞಾವಿಧಿಗಳನ್ನು ಕೇಳಿರಿ, ಇವುಗಳನ್ನು ಗ್ರಹಿಸಿಕೊಂಡು ಅನುಸರಿಸಿ ನಡೆಯಬೇಕು ಎಂಬುದಾಗಿ. ಪ್ರಿಯರೇ, ದೇವರೊಟ್ಟಿಗೆ ನಮ್ಮ ಸಂಬಂಧವು ಹೇಗಿರಬೇಕೆಂದು 4 ಸಂಗತಿಗಳ ಕುರಿತು ನಾವು ತಿಳಿದುಕೊಳ್ಳುತ್ತೇವೆ. ಮೊದಲದಾಗಿ ನಾವು ದೇವರ ವಾಕ್ಯವನ್ನು ಕೇಳಬೇಕು. 2ನೇದಾಗಿ ಅದನ್ನು ನಾವು ಕಲಿಯಬೇಕು. 3ನೇದಾಗಿ ಅದನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಅದರ ಕುರಿತು ಕೀರ್ತನೆಗಾರನು 119:11 ವಚನದಲ್ಲಿ ಹೀಗೆ ಬರೆಯುತ್ತಾನೆ, ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ, ಯಾಕೆಂದರೆ ಅದು ನಿನಗೆ ವಿರೋಧವಾಗಿ ಪಾಪ ಮಾಡದ ಹಾಗೆ ಕಾಯುತ್ತದೆ ಎಂಬುದಾಗಿ. 4ನೇದಾಗಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಎಂಬುದಾಗಿ. ಧರ್ಮೋಪದೇಶ ಕಾಂಡ ಪುಸ್ತಕ 5:2-3 ವಚನಗಳನ್ನು ಓದುವಾಗ, ನಮ್ಮ ದೇವರಾದ ಯೆಹೋವನು ಹೊರೇಬಿನಲ್ಲಿ ನಮ್ಮ ಸಂಗಡ ನಿಬಂಧನೆಯನ್ನು ಮಾಡಿದನು. ಆತನು ನಮ್ಮ ಪೂರ್ವಿಕರ ಸಂಗಡ ಈ ನಿಬಂಧನೆಯನ್ನು ಮಾಡದೆ ಈಗ ಇಲ್ಲಿ ಜೀವದಿಂದಿರುವ ನಮ್ಮ ಸಂಗಡಲೇ ಇದನ್ನು ಮಾಡಿದನು ಎಂಬುದಾಗಿ. ಪ್ರಿಯ ಬಾಂಧವ ಬಂಧುಗಳೇ, ದೇವರು ಈ ದಶಾಜ್ಞೆಗಳನ್ನು ಇಸ್ರಾಯೇಲರಿಗೆ ಐಗುಪ್ತದಲ್ಲಿ ಕೊಡಲಿಲ್ಲ, ಅದನ್ನು ಹೊರೇಬ್ ಎಂಬ ಬೆಟ್ಟದಲ್ಲಿ ಅವರಿಗೆ ಕೊಟ್ಟನು. ದೇವರು ಇಸ್ರಾಯೇಲರಿಗೆ ಹೇಳಿದ್ದೇನೆಂದರೆ 6:21 ವಚನಗಳನ್ನು ಓದುವಾಗ, ನೀವು ದಾಸತ್ವದಲ್ಲಿದ್ದ ಐಗುಪ್ತದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯಹೋವನೆಂಬ ನಿನ್ನ ದೇವರು ನಾನೇ. ನಿನ್ನ ದೇವರಾದ ಯಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯಹೋವನು ತನ್ನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತುವನನ್ನು ಶಿಕ್ಷಿಸದೆ ಬಿಡುವುದಿಲ್ಲ. ನಿನ್ನ ದೇವರಾದ ಯಹೋವನು ಆಜ್ಞಾಪಿಸಿದಂತೆ ನೀನು ಸಬ್ಬ ದಿನವನ್ನು ದೇವರ ದಿನವೆಂದು ಆಚರಿಸಬೇಕು. ಆರು ದಿನಗಳಲ್ಲಿ ನೀನು ದುಡಿದು ನಿನ್ನ ಕೆಲಸವನ್ನೆಲ್ಲ ಮಾಡಬೇಕು. ಏಳನೇ ದಿನವು ನಿನ್ನ ದೇವರಾದ ಯಹೋವನಿಗೆ ಮೀಸಲಾದ ವಿಶ್ರಾಂತಿ ದಿನವಾಗಿದೆ. ಅದರಲ್ಲಿ ನೀನು ಯಾವ ಕೆಲಸವನ್ನು ಮಾಡಬಾರದು. ನಿನ್ನ ಗಂಡು ಮಕ್ಕಳು, ಹೆಣ್ಣು ಮಕ್ಕಳು, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ, ಪಶುಗಳು, ನಿನ್ನ ಊರಲ್ಲಿರುವ ಬೇರೆಯವರು ಯಾವ ಕೆಲಸವನ್ನು ಮಾಡಬಾರದು. ನಿನ್ನಂತೆಯೇ ನಿನ್ನ ಗಂಡಾಳು ಹೆಣ್ಣಾಳುಗಳಿಗೂ ವಿಶ್ರಾಂತಿ ದೊರೆಯಬೇಕು. ಐಗುಪ್ತ ದೇಶದಲ್ಲಿ ನೀವು ದಾಸತ್ವದಲ್ಲಿದ್ದುದನ್ನು ನಿಮ್ಮ ದೇವರಾದ ಯಹೋವನು ಭುಜ ಪರಾಕ್ರಮದಿಂದಲೂ ಶಿಕ್ಷಾ ಹಸ್ತದಿಂದಲೂ ನಿಮ್ಮನ್ನು ಬಿಡುಗಡೆ ಮಾಡಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ನೀವು ಸಬ್ಬತ್ತಿನವನ್ನು ಆಚರಿಸಬೇಕೆಂಬುದನ್ನು ನಿಮ್ಮ ದೇವರಾದ ಯಹೋವನು ಇದಕ್ಕಾಗಿ ಆಜ್ಞಾಪಿಸಿದ್ದಾನೆ. ನಿನ್ನ ದೇವರಾದ ಯಹೋವನು ಆಜ್ಞಾಪಿಸಿದಂತೆ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನ್ನ ದೇವರಾದ ಯಹೋವನು ನಿನಗೆ ಅನುಗ್ರಹಿಸುವ ದೇಶದಲ್ಲಿ ನೀನು ಬಹುಕಾಲ ಇರುವಿ ಮತ್ತು ನಿನಗೆ ಮೇಲಾಗುವುದು. ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಮತ್ತೊಬ್ಬನ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರದು, ಮತ್ತೊಬ್ಬನ ಹೆಂಡತಿಯನ್ನು ಅಪೇಕ್ಷಿಸಬಾರದು, ಮತ್ತೊಬ್ಬನ ಹೊಲ, ಮನೆ, ಗಂಡಾಳು, ಹೆಣ್ಣಾಳು, ಎತ್ತು, ಕತ್ತೆ ಮುಂತಾದ ಯಾವುದನ್ನು ಆಶೀಸಬಾರದು ಎಂಬುದಾಗಿ. ಪ್ರಿಯ ಬಂಧುಗಳೇ, ದೇವರು ಇಸ್ರಾಯೇಲರಿಗೆ ಒಟ್ಟ ದಶಾಗ್ನಿಗಳ ಕುರಿತು ನಾವು ಕೇಳಿಸಿಕೊಂಡಬಲ್ಲವೆ. ನಾವು ಲೋಕದಲ್ಲಿ ಎರಡು ರೀತಿಯ ಜನರನ್ನು ಕಾಣುತ್ತೇವೆ. ಮೊದಲಾಗಿ ದೇವರನ್ನು ಪ್ರೀತಿ ಮಾಡುವವರು, ಎರಡನೇದಾಗಿ ದೇವರನ್ನು ಹಗೆ ಮಾಡುವವರು ಎಂಬುದಾಗಿ. ಈ ವಚನಗಳ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ನಮ್ಮ ಮತ್ತು ದೇವರ ಸಂಬಂಧ ಹೇಗಿರಬೇಕು ಮತ್ತು ನಮ್ಮ ಜೊತೆ ಮಾನವರೊಂದಿಗೆ ಸಂಬಂಧ ಹೇಗಿರಬೇಕು ಎಂಬುದಾಗಿ. ಕೆಲವು ವಿಷಯಗಳನ್ನು ಮಾಡಬಾರದು, ಕೆಲವು ವಿಷಯಗಳನ್ನು ಮಾಡಬೇಕೆಂದು ಈ ಆಜ್ಞೆಗಳು ತಿಳಿಸಿಕೊಡುತ್ತವೆ. ಪ್ರಿಯರೇ, ಒಂದು ವಿಶೇಷತೆ ಏನೆಂದರೆ ಈ ಎಲ್ಲ ಆಜ್ಞೆಗಳನ್ನು ನಾವು ಹೊಸ ಒಡಂಬಡಿಕೆಯಲ್ಲಿ ಓದುತ್ತೇವೆ. ಮುಂದೆ ನಾವು ಧರ್ಮೋಪದೇಶ ಕಾಂಡ ಪುಸ್ತಕ 5:22 ವಚನವನ್ನು ಓದುವಾಗ, ಈ ಮಾತುಗಳನ್ನು ಯಹೋವನು ಆ ಬೆಟ್ಟದ ಮೇಲೆ ಬೆಂಕಿ, ಮೋಡ, ಕಾರ್ಗತ್ತಲು ಇವುಗಳ ಮಧ್ಯದೊಳಗಿಂದ ನಿಮ್ಮ ಸರ್ವ ಸಮೂಹಕ್ಕೆ ಕೇಳಿಸುವಂತೆ ಮಹಾಸ್ವರದಿಂದ ನುಡಿದನು. ಆಮೇಲೆ ಇನ್ನು ಮಾತಾಡಲಿಲ್ಲ. ಆತನು ಈ ಮಾತುಗಳನ್ನು ಎರಡು ಕಲ್ಲಿನ ಹಲಗೆಗಳಲ್ಲಿ ಕೆತ್ತಿ ನನಗೆ ಕೊಟ್ಟನು ಎಂಬುದಾಗಿ. ಪ್ರಿಯ ಬಂಧುಗಳೇ, ದೇವರು ಮೋಶೆ ಮುಖಾಂತರ ಈ 10 ಆಜ್ಞೆಗಳನ್ನು ತನ್ನ ಜನರಾದ ಇಸ್ರಾಯೇಲಿಗೆ ಅನುಗ್ರಹಿಸಿದನು ಹಾಗೂ ಇವುಗಳು ನಮಗೂ ಅನ್ವಯಿಸುತ್ತದಲ್ಲವೇ. 23-27 ವಚನಗಳನ್ನು ಓದುವಾಗ, ಈ ವಚನಗಳಲ್ಲಿ ಇಸ್ರಾಯೇಲರು ಸಂಪೂರ್ಣವಾಗಿ ಮೋಶೆಯನ್ನು ಆತುಕೊಳ್ಳುವುದನ್ನು ನಾವು ಕಾಣುತ್ತೇವೆ. ಅವರು ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುತ್ತೇವೆ ಎಂದು ಒಂದೇ ಸ್ವರದಲ್ಲಿ ಹೇಳಿದರು. ಆದರೆ ಅವರು ಹಾಗೆ ಮಾಡಲಿಲ್ಲ. ಅದಕ್ಕೆ ಮೋಶೆಯು ಯಾವ ರೀತಿ ಉತ್ತರ ಕೊಡುತ್ತಾನೆ ಎಂಬುದಾಗಿ 28-33 ವಚನದವರೆಗೆ ಓದುವಾಗ, ನಿಮ್ಮ ಮಾತುಗಳನ್ನು ಯಹೋವನು ಕೇಳಿ ನನಗೆ, ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ. ಆ ಮಾತುಗಳೆಲ್ಲ ಒಳ್ಳೆಯವೆ. ನನ್ನಲ್ಲೇ ಭಯಭಕ್ತಿ ಉಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ನಿಮ್ಮ ನಿಮ್ಮ ಡೇರೆಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು. ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು, ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ. ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಅವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದನು. ಆದುದರಿಂದ ನೀವು ಸ್ವಲ್ಪವಾದರೂ ತಪ್ಪದೆ ನಿಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದಂತೆಯೇ ನಡೆದುಕೊಳ್ಳಬೇಕು. ನೀವು ಸ್ವತಂತ್ರಿಸಿಕೊಳ್ಳುವ ದೇಶದಲ್ಲಿ ಬಹುಕಾಲ ಶುಭವುಳ್ಳವರಾಗಿ ಬದುಕಿಕೊಳ್ಳುವಂತೆ ನಿಮ್ಮ ದೇವರಾದ ಯಹೋವನು ಆಜ್ಞಾಪಿಸಿದ ಮಾರ್ಗದಲ್ಲೇ ನಡೆಯಬೇಕು ಎಂಬುದಾಗಿ. ಪ್ರಿಯ ಬಾನಿಲು ಬಂಧುಗಳೇ, ಮೋಶೆಯು ಇಸ್ರಾಯೇಲರನ್ನು ಬಹಳವಾಗಿ ಕೇಳಿಕೊಳ್ಳುತ್ತಾ ಇದ್ದಾನೆ. ಯಾಕೆಂದರೆ ಅವರು ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಹೀಗೆ ಹೇಳಿದನು. ಈ ಸಂದೇಶವನ್ನು ಆಲಿಸುತ್ತಿರುವ ನನ್ನ ಆತ್ಮಿಕ ಸಹೋದರ ಸಹೋದರಿಯರೇ, ಆಲಿಸಿದ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನೆಂಬುದಾಗಿ ಇಂದೇ ನಮ್ಮ ಹೃದಯದಲ್ಲಿ ಅಂಗೀಕರಿಸಿಕೊಂಡು ಆತನ ಮಾರ್ಗದಲ್ಲಿ ಜೀವಿಸುತ್ತಾ ಆತನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಹಾಗಾಗುವಂತೆ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ಆತ್ಮಿಕ ಸಹೋದರ ಸಹೋದರಿಯರೇ, ಇಂದು ದೇವರು ನಮಗೆ ಕೊಡುವ ವಾಗ್ದಾನ, ಯೇಸು ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. ಯೋಹಾನನ ಬರೆದ ಮೊದಲಿನ ಪತ್ರಿಕೆ 2:25.
ಪ್ರಿಯರೇ, ಇದುವರೆಗೂ ಆಲಿಸಿದ ದೈವಾನ್ವೇಷಣೆ ಕಾರ್ಯಕ್ರಮವು ನಿಮ್ಮ ಮನಸ್ಸಿಗೆ ಸಮಾಧಾನ, ಸಂತೋಷ ನೀಡಿದೆಯೆಂದು ನಾವು ನಂಬುತ್ತೇವೆ. ನಮ್ಮೆಲ್ಲರ ಸೃಷ್ಟಿಕರ್ತನಾದ ಏಸು ನಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. ನಿಮ್ಮ ಚಿಂತೆ, ದುಃಖ, ಕಾಯಿಲೆ, ಕಷ್ಟಗಳ ಪರಿಹಾರಕ್ಕಾಗಿ ಆತನ ಹೆಸರಿನಲ್ಲಿ ಪ್ರಾರ್ಥಿಸಿರಿ. ನೀವು ನಮ್ಮ ವಿಳಾಸಕ್ಕೆ ಸಂಪರ್ಕಿಸುವುದಾದರೆ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ ಹಾಗೂ ಉತ್ತರಿಸುತ್ತೇವೆ. ನಮ್ಮ ವಿಳಾಸ: ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಟಪಾಲು ಪೆಟ್ಟಿಗೆ 4320, ಬೆಂಗಳೂರು 43. ದೈವಾನ್ ವೇಷಣೆ, ಟ್ರಾನ್ಸ್ ವರ್ಲ್ಡ್ ರೇಡಿಯೋ ಇಂಡಿಯಾ, ಪೋಸ್ಟ್ ಬಾಕ್ಸ್ 4320, ಬ್ಯಾಂಗ್ಳೂರ್ 43. ದೂರವಾಣಿ ಸಂಖ್ಯೆ 9845616412. ನಮ್ಮ ಇಮೇಲ್ ವಿಳಾಸ kannada.ttb@radio882.com. ನಮಸ್ಕಾರ ಪ್ರಿಯರೇ.